विदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयकायित प्रभ हरिकथामृत सार गुरुगळ करुणदिन्दा पणितु पेळुवे ಪರಮ ಭಗವದ್ ಭಕ್ತರಿದನಾದ ಅರದಿ ಕೇಳುವುದು ಕೃಷ್ಣ. ಇಲ್ಲಿ ನಾವು ಪಂಚತನ್ಮಾತ್ರ ಸಂಧಿಯಲ್ಲಿ 27th ಪದ್ಯ ನೋಡ್ತಾ ಬಂದಿದ್ದೀವಿ. 27th ಪದ್ಯದಲ್ಲಿ ಕೊನೆ ಲಾಸ್ಟ್ ಎರಡು ಲೈನ್ಲಿ ಒಂದು ಹೇಳ್ತಾ ಇದ್ದಾರಲ್ಲ, ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳೆಯ ತೆರೆಗಳಂದದಿ ಸಂದನಿಸಿಹವು ಕಾರಣಾಂಶ ವೇಷ ವ್ಯಾಪ್ತ ವ್ಯಾಪ್ತವತಾರ ಕಾರ್ಯ ವ್ಯಕ್ತ ವ್ಯಕ್ತವು ಈರೈದು ವಿಭೂತಿ ಅಂತರ್ಯಾಮಿ ರೂಪಗಳು. ನೋಡ್ತಾ ಬಂದಾಗ ನಾವು ಅಪ್ ಟು ಕಾರಣ ನೋಡಿದ್ವಿ, ಕಾರಣ ಅಂಶ ಆವೇಶ ಆವೇಶ ನೋಡ್ಬಿಟ್ಟು ವ್ಯಾಪ್ತ ನೋಡಿದ್ದೀವಿ, ವ್ಯಾಪ್ತ ಆದ ಮೇಲೆ ಅವತಾರ ರೂಪಗಳು. ಸೊ ಈ ಅವತಾರ ರೂಪಗಳು ಅಂತ ಬಂದಾಗ ಅವತಾರ ರೂಪಗಳು ಯಾವಾಗ ಬಂತು ಅಂದ್ರೆ ಅವತಾರ ಒಂದೊಂದು ಕಾಲದಲ್ಲಿ ಬಂದಾಗೇನು ಒಂದೊಂದು ಅವತಾರ ಹುಟ್ಟು ಹುಟ್ಟು ಬಂತು ಅಂತ ಅರ್ಥ ಇಲ್ಲ. ಅಲ್ಲಿ ಹಿಂದೆ ಹೇಳಿರುವಂತ ರೀತಿಯಿಂದ ಬೇರೆ ಬೇರೆ ಕಂಗೊಳಿಸುವಂತದಲ್ಲಿ ಅಂತ ಈ ಬೇರೆ ಬೇರೆಯಾಗಿ ಎಲ್ಲವೂ ಇರುತ್ತ ಅಂಬೋದಿದೆ. ಇನ್ನೊಂದು ಏನು ಅಂದ್ರೆ ಈ ಎಲ್ಲಾ ರೂಪಗಳು ಆ ದೇವತೆಗಳಿಗೆ ವ್ಯಕ್ತವೂ ಆಯ್ತು. ಅದು ಯಾವಾಗ ಅಂದ್ರೆ ಸೃಷ್ಟಿ ಆರಂಭದಲ್ಲೇನೆ ಆ ಒಂದು ಶ್ವೇತದೀಪ ಇದೆಲ್ಲ ದೇವರು ಹೊರಗೆ ಇಟ್ಟಾಗೆ ಅಲ್ಲಿಂದನೇ ಎಲ್ಲವೂ ವ್ಯಕ್ತ ಆಗಿ ಈ ಒಂದು ಬ್ರಹ್ಮಾಂಡದಲ್ಲಿ ಆ ಪದ್ಮನಾಭ ರೂಪ ಇದ್ದಾಗೆ ಆ ಪದ್ಮನಾಭ ರೂಪದಿಂದ ಎಲ್ಲಾ ರೂಪಗಳು ಹೊರಗೆ ಕಾಣಿಸಿ ಬಂತು ಅಂತ ಹೇಳ್ತಾರೆ. ಸೊ ಆ ಅವತಾರಗಳು ದೇವತೆಗಳಿಗೆ ಎಲ್ಲವೂ ಕಾಣಿಸ್ತಾ ಯಾವಾಗ್ಲೂ ಅದು ಕಾಣಿಸ್ತಾನೆ ಇತ್ತಂತೆ. ಮತ್ತು ಭೂಮಿಯಲ್ಲಿ ಇರೋರಿಗೆ ಭೂಮಿಯಲ್ಲಿ ಇರುವಂತ ಆ ನರರಿಗೆ ಸಾಮಾನ್ಯರಿಗೆ ಕಾಣಿಸಿದ್ದು ಆಯಾ ಕಾಲದಲ್ಲಿ ಅವತಾರ ವಿಶೇಷಗಳು ಬರುತ್ತಲ್ಲ, ಒಂದೊಂದು ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಯುಗದಲ್ಲಿ ಬಂದ ಅವತಾರಗಳನ್ನ ನಾವು ನೋಡ್ತೀವಿ. ಅದು ಒಂದು ನಮ್ ಎಲ್ಲರಿಗೇನು ಆ ಕಾಲದಲ್ಲಿ ಇರೋ ಜನಗಳಿಗೆ ಸಾಮಾನ್ಯ ಜನರಿಗೆ ಕಾಣಿಸಿತ್ತು ಅಂತ. ಇಲ್ಲಿ ಅವತಾರಗಳು ನಮ್ಗೆ ಎಲ್ಲ ಗೊತ್ತಿದೆ ಅವತಾರಗಳು. ಇಲ್ಲಿ ಒಂದೇ ಒಂದು ಕೆಲವನ್ನ ಮಾತ್ರ ಸ್ಪಷ್ಟ ಮಾಡ್ತಾರೆ. ಏನಂದ್ರೆ ಇಲ್ಲಿ ದತ್ತಾತ್ರೇಯ ಅವತಾರ, ದತ್ತಾತ್ರೇಯ ಅವತಾರ ಅಂಬೋದು ಭಗವಂತನ ಸಾಕ್ಷಾತ್ ಅವತಾರವೇ ಆಗಿದೆ. ದತ್ತನಿಗೆ ಒಂದು ಅನುಗ್ರಹಿಸಿ ಬಂದ ರೂಪ ದತ್ತಾತ್ರೇಯ ರೂಪ, ಅದು ಸಾಕ್ಷಾತ್ ನಾರಾಯಣನೇ ಆಗ್ತಾನೆ. ಹಾಗೇನೆ ಕಪಿಲ ಅವತಾರ, ಕಪಿಲ ಅವತಾರ ಬಂದು ಕರ್ದಮರುಗೇನು ದೇವಹೂತಿಗೇನು ದೇವರೇ ಸಾಕ್ಷಾತ್ ಆಗಿ ಬಂದ ಕಪಿಲ ಅವತಾರ. ಯಾಕೆಂದ್ರೆ ಇಲ್ಲಿ ಮೂರು ಹೇಳ್ತಾರೆ. ಕಪಿಲ ಅವತಾರ ಒಂದು ಮಹೇತರಿಯ ಐತರೆಯ ಭಗವಂತನ ಅವತಾರವು ಭಗವಂತನೇ ಆಗಿದ್ದಾನೆ. ಆಮೇಲೆ ದೇವಕಿ ಪುತ್ರ ಕೃಷ್ಣ, ಕೃಷ್ಣ ನಮ್ಗೆ ಗೊತ್ತು. ಈ ಮೂರು ರೂಪಗಳು ದೇವರೇ ಆಗಿದ್ದಾನೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಕೆಲವು ಋಷಿಗಳು ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ಏನು ತಪಸ್ಸು ಮಾಡಿದ್ರಂದ್ರೆ ದೇವರೇ ನನಗೇನು ನಿನ್ನ ಹೆಸರು, ನನ್ನ ಒಂದು ಜನ್ಮದಲ್ಲಿ ನಿನ್ನ ಹೆಸರು ಇರಬೇಕು, ನಿನಗೆ ತಾಯಿಯಾಗ ಯಾರು ಅವತಾರ ಮಾಡಿದ್ರೋ ಅವ್ರ ಹೆಸರು ಅಂದ್ರೆ ಹೆಸರಲ್ಲಿ ಸಾಮ್ಯತೆ. ದೇವರು ದೇವರು ದೇವಕಿ ದೇವಿ ಇವರಲ್ಲ, ಹೆಸರಲ್ಲಿ ಮಾತ್ರ ಸಾಮ್ಯ ಇರುವಂತದ್ದು ನಮ್ಗೆ ಬೇಕು ಅಂತ ಮೂರು ಜನಗಳು ತಪಸ್ಸು ಮಾಡಿದ್ದ ಕಾರಣದಿಂದ ಇವರುಗಳು ಹಾಗೆ ಹುಟ್ಟಿದ. ಕಪಿಲ ಅಂತ ಒಂದು ಮುನಿ ಹುಟ್ಟಿದ, ಆ ನಿರೀಶ್ವರ ಸಾಂಖ್ಯ ಪ್ರವರ್ತಕನಾಗೆ ಕಪಿಲ ಮುನಿ ಹುಟ್ಟಿದ. ಇನ್ನೊಂದು ಬಂದು ದೇವಕಿ ಪುತ್ರ ಕೃಷ್ಣ ಅಂತಾನೆ ಒಂದು ದೇವಕಿ ಪುತ್ರ ಕೃಷ್ಣ ಅಂತಾನೆ ಒಂದು ಋಷಿ ಹುಟ್ಟಿದ ಅಂತೆ. ಅವನು ಒಂದು ಘೋರ ಅಂಬೋ ಋಷಿಯಿಂದ ಅವನು ಒಂದು ಅಧ್ಯಯನ ಎಲ್ಲ ಮಾಡಿಕೊಂಡು ಉಪದೇಶ ಎಲ್ಲ ಪಡೆದ ರೂಪ ಅಂತ ಹೇಳ್ತಾರೆ. ಇನ್ನೊಂದು ಮಹಿದಾಸ ಅಂಬೋ ರೂಪದಿಂದಲೂ ಇತರ ಅಂಬೋ ಒಂದು ತಾಯಿಯಲ್ಲಿ ಮಹಿದಾಸ ಅಂಬೋ ದೇವರ ಹೆಸರು, ದೇವರ ತಾಯಿಯಾಗ ಬಂದ ಇತರ ದೇವಿ ಅದು ಹೆಸರು ಇಟ್ಟುಕೊಂಡು ಬಂದ ರೂಪಗಳು ಇದೆ. ಸೊ ಎರಡು ಸೆಟ್ ಇದ್ರನು ಭಗವಂತನದು ಸ್ವಯಂ ಆಗಿ ಅವನು ಬಂದ ಮೂಲ ರೂಪನೇ ವ್ಯತ್ಯಾಸವೇ ಇಲ್ಲ. ಮಹಿದಾಸ ಮತ್ತು ಕಪಿಲ ಮತ್ತು ಕೃಷ್ಣ ದೇವಕಿ ಪುತ್ರ ಕೃಷ್ಣ, ಇದಕ್ಕೆ ವ್ಯತ್ಯಾಸ ಇಲ್ಲ. ದೇವರದೇ ಆದ ರೂಪಗಳು ಇದೆ, ಉಳಿದ ಋಷಿಗಳದು ಮೂರು ರೂಪವೂ ಇದೆ. ಸೊ ಇದು ಭೇದ ನಾವು ತಿಳ್ಕೋಬೇಕು ಅಂತ. ಇನ್ನೊಂದು ಬಂದು ನೆಕ್ಸ್ಟ್ ಬರೋದು ಋಷಭ ಅವತಾರ ಬಂದಿತ್ತು. ಇದು ಬಂದು ನಾಭಿರಾಜನಿಗೆ ಮೇರು ದೇವಿಗೆ ಅವತಾರ, ಮೇರು ದೇವಿಯಲ್ಲಿ
ಹುಟ್ಟಿರುವಂತದ್ದ ರೂಪ, ದೇವರ ಅಲ್ಲಿಂದ ವ್ಯಕ್ತ ಆದ ರೂಪ ಇದು ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಜ್ಞನಾಮಕ ಭಗವಂತ ರುಚಿ ಪ್ರಜಾಪತಿ ಮತ್ತು ಆಕೂತಿ ದಂಪತಿಗಳಿಗೆ ಹುಟ್ಟಿದ ಯಜ್ಞನಾಮಕ ರೂಪವು ಭಗವಂತನೇ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಆಕೂತಿ, ದೇವಹೂತಿ, ಪ್ರಸೂತಿ ಇವರು ಮೂವರಿಗೇನು ಇವ್ರ ಮಕ್ಕಳಲ್ಲಿ ದೇವರ ಅವತಾರಗಳು ಆಗಿದೆ ಅಂತ ಹೇಳ್ತಾರೆ. ಆದ ಕಾರಣದಿಂದ ಇಲ್ಲಿ ನೋಡಿ, ಇಲ್ಲಿ ಆಕೂತಿ ಪ್ರಸೂತಿಗೆ ದಾಕ್ಷಾಯಣಿ ಹುಟ್ಟುತ್ತಾಳೆ. ಪ್ರಸೂತಿಗೆ ದಾಕ್ಷಾಯಣಿ ಅಂದ್ರೆ ಪಾರ್ವತಿದೇವಿ ಹುಟ್ಟುತ್ತಾಳೆ. ಮತ್ತು ಆಕೂತಿಗೇನು ದೇವಹೂತಿಗೇನು ಯಜ್ಞನಾಮಕ ಭಗವಂತ ಮತ್ತು ಕಪಿಲನಾಮಕ ಭಗವಂತ ದೇವಹೂತಿಗೆ ಹುಟ್ಟುತ್ತಾರೆ. ಸೊ ಇವರು ಮೂರು ಜನನು ಮೂರು ಸಿಸ್ಟರ್ಸ್ ಅಲ್ಲಿ ದೇವರು ಯಜ್ಞನಾಮಕನಾಗಿ ಹುಟ್ಟುತ್ತಾನೆ ಒಬ್ಬಳಲ್ಲಿ, ಇನ್ನೊಬ್ಬಳಲ್ಲಿ ಬಂದು ಅವನು ಕಪಿಲನಾಗಿ ಹುಟ್ಟುತ್ತಾನೆ, ಮತ್ತು ಪ್ರಸೂತಿಯಲ್ಲಿ ಪಾರ್ವತಿ ದೇವಿ ಹುಟ್ಟುತ್ತಾಳೆ. ಸೊ ಆದ ಕಾರಣದಿಂದ ದೇವರಿಗೆ ಕೃಷ್ಣ ಸಹೋದರಿ ಅಂತ ಹಾಗೆ ಹೆಸರು ಬಂತು ಹೊರತು ಕೃಷ್ಣಾವತಾರದಲ್ಲಿ ಬಂದ ಆ ದುರ್ಗೆ ಎಂಬುವಳು ಸಾಕ್ಷಾತ್ ಮಹಾದುರ್ಗೆ ಲಕ್ಷ್ಮೀ ರೂಪವೇ ಅಂತ ಅದನ್ನು ಸ್ಪಷ್ಟಪಡಿಸುತ್ತಾರೆ. ಇದಾದ ಮೇಲೆ ಈ ತರ ಅವತಾರ ರೂಪಗಳು, ಅವತಾರ ಆದ ಮೇಲೆ ನೆಕ್ಸ್ಟ್ ಬರೋದು ಕಾರ್ಯ, ಅವತಾರ ಮತ್ತು ನೆಕ್ಸ್ಟ್ ಕಾರ್ಯ. ಕಾರ್ಯ ರೂಪಗಳು ಯಾವುದು ಅಂದ್ರೆ ಹೇಳ್ತಾರೆ, ಕಾರ್ಯ ರೂಪಗಳು ಅಂದ್ರೆ ವಿರಾಟ ರೂಪ ಅಂತ ಕೊಟ್ಟಿದ್ದಾರೆ. ವಿರಾಟ ರೂಪದಿಂದ ಅಂದ್ರೆ ಇಲ್ಲಿ ವಿರಾಟ ರೂಪದಿಂದ ಏನಾಯ್ತು, ವಿರಾಟ ರೂಪ ಬ್ರಹ್ಮಾಂಡ ಆ ತತ್ವಗಳಿಂದ ತತ್ವ ಎಲ್ಲ ಸೇರಿ ಬಂದದ್ದು. ಆ ತತ್ವದಿಂದ ತತ್ವ ಕಾರಣ ಅಂತ ಇಟ್ಕೊಂಡ್ರೆ ಆ ಕಾರ್ಯ ಒಂದು ಚಂದಾಗೆ ನಿರ್ಮಾಣವಾದಂತ ಈ ಬ್ರಹ್ಮಾಂಡ, ಅದೇ ರೂಪದಿಂದ ಭಗವಂತ ಎಲ್ಲಾ ಲೋಕಗಳನ್ನು ಧಾರಣೆ ಮಾಡಿ ಎಲ್ಲಾ ದೇವತೆಗಳು ಅಲ್ಲಲ್ಲಿ ಅವರು ಮಾಡುವಂತ ಕಾರ್ಯಗಳು ಎಲ್ಲವೂ ವ್ಯಕ್ತ ಮಾಡಿದ. ಅದಕ್ಕೆ ವಿರಾಟ್ ರೂಪವನ್ನ ಕಾರ್ಯರೂಪ ಅಂತ ಕೊಡ್ತಾರೆ. ಪ್ಲಸ್ ಒಂದೊಂದಕ್ಕೇನು ಅದರಿಂದ ಬರುವಂತ ಆ ಒಂದು ತ್ರಿಗುಣದಿಂದ ಬರುವಂತ ಮಹತ್ತತ್ವ, ಮಹತ್ತತ್ವದಿಂದ ಸೊ ಏನು ಕಾರಣದಿಂದ ಏನೇನು ಹೊರಟಿತ್ತು ಆ ಎಲ್ಲಾ ರೂಪಗಳೇನು ಕಾರ್ಯ ರೂಪ ಅಂತ ಹೇಳ್ತಾರೆ. ನಾವು ಎಲ್ಲೆಲ್ಲಿ ಕಾರ್ಯ ಕಾಣುತ್ತೋ ಅಲ್ಲಿ ಇರುವಂತ ಭಗವಂತ ರೂಪ ಅದು ಕಾರ್ಯ ರೂಪ ಆಗುತ್ತೆ. ಆಮೇಲೆ ವ್ಯಕ್ತ ಅವ್ಯಕ್ತ ಅಥವಾ ವ್ಯಕ್ತ ವ್ಯಕ್ತಾವ್ಯಕ್ತ ಅವ್ಯಕ್ತ ಅಂತ ಮೂರನ್ನು ಇಟ್ಕೋಬಹುದು. ವ್ಯಕ್ತ ರೂಪ ಅಂದ್ರೆ ಏನು ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು ವ್ಯಕ್ತ. ಭಗವಂತ ತನ್ನ ಅಪರೋಕ್ಷ ಜ್ಞಾನದಲ್ಲಿ ಜ್ಞಾನಿಗಳ ಕಣ್ಣುಗಳಿಗೆ ಆ ಅಪರೋಕ್ಷ ಜ್ಞಾನ ಯಾರಿಗೆ ಆಗತ್ತೋ ಆವಾಗ ತನ್ನ ರೂಪವನ್ನ ವ್ಯಕ್ತ ಮಾಡುತ್ತಾನಂತ. ಅಂದ್ರೆ ಎಲ್ಲಿ ಹೃದಯ ಮನುಷ್ಯರಿಗೆ ಹೃದಯಾಕಾಶದಲ್ಲಿ ಅವನು ವ್ಯಕ್ತ ಮಾಡುತ್ತಾನಂತ ಒಂದು. ಇನ್ನೊಂದು ಏನು ಅಂದ್ರೆ ದೇವತೆಗಳು ನಮ್ಮ ಉಳಿದ ದೇವತೆಗಳಿಗೆಲ್ಲ ಹೇಗೆ ಅಂದ್ರೆ ವ್ಯಾಪ್ತೋಪಾಸಕರಾಗಿ ಇರುವಂತ ಈ ದೇವತೆಗಳಿಗೆ ಅಲ್ಲಲ್ಲಿ ಆ ಒಂದು ರೂಪಗಳು ಪ್ರಕಟ ಆಗ್ತಾ ಇರತ್ತಂತೆ. ಅವ್ರುಗಳು ನೋಡುವಾಗ ಮಹತ್ತತ್ವ ನೋಡುವಾಗ ಆ ಮಹತ್ತತ್ವದಲ್ಲಿ ಇರುವಂತ ಆ ಚತುರ್ಮುಖನಲ್ಲಿ ಆ ವಾಸುದೇವ ರೂಪ ನೋಡೋದು. ಹೀಗೆ ಅವ್ರಿಗೆ ದೇವತೆಗಳ ಕಣ್ಣಿಗೆ ಅದು ವ್ಯಕ್ತ ಆಗ್ತಾ ಇರತ್ತೆ. ತಾತ್ವಿಕ ದೇವತೆಗಳಿಗೆ ಯಾವತ್ತು ವ್ಯಕ್ತ ಆಗ್ತಾ ಇರ್ತಾನೆ ಭಗವಂತ ಅಂತ ಹೇಳ್ತಾರೆ. ಅದಕ್ಕೆ ನಾವು ವ್ಯಕ್ತಾರೂಪ ಬೇಸಿಕಲಿ ಇಲ್ಲಿ ಬರುವಂತದ್ದು ಹೃದಯಾಕಾಶದಲ್ಲಿ ನಾವು ಸಾಧನೆ ಪೂರ್ತಿಯಾದಾಗ ನಮಗೆ ವ್ಯಕ್ತ ಆಗ್ತಾನೆ, ದೇವರು ವ್ಯಕ್ತ ಆಗ್ತಾನೆ ಅಂತ ಬರುತ್ತೆ. ಆಮೇಲೆ ಇದು ಹೇಳ್ತಾರೆ ಕಂಬದಿಂದ ಕಾಣಿಸಿದ ನರಸಿಂಹ ಅವನು ವ್ಯಕ್ತ ಆಗದ ಅಂತ ಹೇಳ್ತೀವಿ. ಸೊ ಕಣ್ಣಿಗೆ ಕಾಣಿಸುವಂತ ಆ ವ್ಯಕ್ತ ರೂಪವು ತಗೊಳ್ತಾರೆ. ಸೊ ವ್ಯಕ್ತ ಮತ್ತು ಅವ್ಯಕ್ತ. ಅವ್ಯಕ್ತ ಅಂದ್ರೆ ಆ ಅಜ್ಞಾನಿಗಳ ಅವ್ಯಕ್ತ ಅಂದ್ರೆ ಇದು ಎರಡು ಮುಖದಲ್ಲಿನ ವ್ಯಕ್ತ ಅವ್ಯಕ್ತ ಇದು ನೋಡ್ಬೋದು. ಯಾಕೆ ಹೇಗೆ ಅಂದ್ರೆ ಕೃಷ್ಣಾವತಾರ ಅಂಬುದು ಇದು ಅವತಾರ ರೂಪವೇ ಆಗತ್ತೆ. ಇದ್ರನು ಆ ಕೃಷ್ಣಾವತಾರ ಕೃಷ್ಣ ಓಡಾಡ್ತಾ ಇರೋವಾಗ ಜ್ಞಾನಿಗಳ ಕಣ್ಣಲ್ಲಿ ಆ ಪ್ರಾಕೃತ ರೂಪ ಕೃಷ್ಣನಲ್ಲಿ ಅವ್ರ ಅಪ್ರಾಕೃತವಾದ ಕೃಷ್ಣನನ್ನು ಅವರು ನೋಡ್ತಾ ಇದ್ರು. ಅವರ ವಾಸನಾಮಯವಾದ ರೂಪವೇ ಇದ್ರು ಅಲ್ಲಿ ನೋಡೋವಾಗ ಇವನು ಮನುಷ್ಯನಲ್ಲ, ಇವನು ಭಗವಂತ ಅಂತ ಅವರಿಗೆ ಮನಸ್ಸಿಗೆ ಅದು ವ್ಯಕ್ತ ಆಗ್ತಾ ಇರುತ್ತೆ. ಕಣ್ಣಿಗೇನು ಯಥಾಯೋಗ್ಯ ವ್ಯಕ್ತ ಆಗತ್ತೆ ಅವರಿಗೆ. ಅದೇ ದುರ್ಯೋಧನಾದಿಗಳಿಗೆ ಏನಾಗತ್ತೆ, ಕೃಷ್ಣ ಎಂಬುದು ಅವತಾರ ರೂಪವೇ ಆದ್ರೂ ಅಲ್ಲಿ ಅವನು ಭಗವಂತ. ಕರ್ಣನಿಗೇನು ಇದರಲ್ಲಿ ಕರ್ಣನಿಗೆ ಕೆಲವೊಮ್ಮೆ ಅದು ಗೊತ್ತಾಗ್ತಾ ಇತ್ತು, ಮೋಸ್ಟ್ ಆಫ್ ದ ಟೈಮ್ ಅವನಿಗೆ ಅದು ಅವ್ಯಕ್ತವಾಗೇ ಇರತ್ತೆ. ಸೊ ಹೀಗೆ ದುರ್ಯೋಧನಾದಿಗಳಿಗೆ ಯಾವತ್ತು ದೇವರು ಎಲ್ಲಿ ನೋಡಿದ್ರು ಅವ್ರಿಗೆ ದೇವರು ಎಂಬುದು ಅದು ವ್ಯಸ್ತ ಮನಸ್ಸಿಗೆ ಅದು ವ್ಯಸ್ತ ಆಗೋದೇ ಇಲ್ಲ. ಕೃಷ್ಣ ಒಂದು ಗೋಪಾಲಕ ಅವನು ಅಂತಾನೆ ಅವ್ರು ನೋಡ್ತಾ ಇದ್ರು. ಇದು ಅವ್ಯಕ್ತ ಆಗತ್ತೆ. ವ್ಯಕ್ತ ಅವ್ಯಕ್ತ ಅಂತ ಹೇಳುವಾಗ, ವ್ಯಕ್ತ ಅವ್ಯಕ್ತ ಅಂತ ಹೇಳುವಾಗ, ವ್ಯಕ್ತ ಅವ್ಯಕ್ತ ಅಂದ್ರೆ ಇದು ನೋಡಿ, ಇದು ವ್ಯಕ್ತ ಅವ್ಯಕ್ತ ಅಂದ್ರೆ ಒಂದೇ ಒಂದು ಅರ್ಜುನ ಮುಂತಾದವರಿಗೆ ಅವತಾರ ರೂಪದಲ್ಲಿ ಕೆಲವೊಮ್ಮೆ ದೇವರು ಅಂತ ಮರೋ ಬಂದ್ಬಿಡುತ್ತೆ. ದೇವರು ಒಬ್ಬ ಮರ್ತೋಗ್ತಾರೆ ಕೆಲವೊಮ್ಮೆ, ಮೋಸ್ಟ್ಲಿ ವ್ಯಕ್ತ ಇದ್ರು ಕೆಲವೊಮ್ಮೆ ಅವರು ಪ್ರಾರಬ್ಧ ಕಾರಣದಿಂದ ಅವರಿಗೆ ವ್ಯಕ್ತ ಆಗೋದೇ ಇಲ್ಲ ಭಗವಂತ. ಸೊ ಅದಕ್ಕೆ ವ್ಯಕ್ತ ಅವ್ಯಕ್ತ, ವ್ಯಕ್ತ ಅವ್ಯಕ್ತ ಅಂತ ಇದಕ್ಕೆ ಹೇಳ್ತಾರೆ. ಇನ್ನೊಂದು ಆ ಒಂದು ತ್ರಿಗುಣದಲ್ಲಿ ಇರುವಂತಹ ಭಗವಂತ ಆರ್ ಎನಿ ತತ್ವದಲ್ಲಿನು ಕೆಲವು ಅಂಶಗಳು ಯಾವತ್ತೂ ವ್ಯಕ್ತವಾಗ್ತಾ ಇರುತ್ತೆ. ಕೆಲವು ಅಂಶದಲ್ಲಿ ದೇವರು ಯಾವತ್ತೂ ಅವ್ಯಕ್ತನಾಗೇ ಇರ್ತಾನೆ. ಪೂರ್ತಿಯಾಗಿ ಅವನು ವ್ಯಕ್ತಿತ್ವವನ್ನು ತೋರಿಸೋದೇ ಇಲ್ಲ, ಅದಕ್ಕೆ ಅವನು ಪೂರ್ಣ ಅಂತ ಹೇಳ್ತೀವಿ. ಸೊ ವ್ಯಕ್ತಾವಸ್ಥ ಎಂಬುದು ರಮಾದೇವಿಗೇನೋ ಅವ್ಯಕ್ತ ಆಗ್ತಿದೆ. ಕೆಲವು ಭಗವಂತನ ಸ್ವತಂತ್ರಾದಿ ಗುಣಗಳು ವ್ಯಕ್ತ ಆಗೋದೇ ಇಲ್ಲ. ಸೊ ವ್ಯಕ್ತ ಅವ್ಯಕ್ತ ಅಂತ ಹೇಳ್ತಾರೆ. ಆಮೇಲೆ ಅದಾದ ಮೇಲೆ ಈರೈದು ವಿಭೂತಿ ಅಂತ ಬರುತ್ತಾರೆ. ಈರೈದು ವಿಭೂತಿ ಅಂತ ಇಲ್ಲಿ ಹೇಳುವಾಗ ವಿಭೂತಿ ಸಂಧಿಯಲ್ಲಿ ನಾವು ನೋಡಿದಂತ ಹತ್ತು ವಿಭೂತಿ ರೂಪಗಳು ಬಂತಲ್ಲ, ಈ ಹತ್ತು ರೂಪಗಳು ಅದು ಅಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೇಳಿರುವಂತ ಆ ಒಂದು ಹತ್ತು ರೂಪಗಳನ್ನು ಇಲ್ಲಿ ಇಟ್ಕೋಬಹುದು. ದಟ್ ಇಸ್ ಒನ್ ವೇ ಅಂದ್ರೆ ಇಲ್ಲಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಅಖಂಡ ಅಂತ ಈ ರೂಪಗಳನ್ನ ಹತ್ತು ಅಂತ ತಗೊಳ್ಳೋದು ಒಂದು ವಿಧ. ಇನ್ನೊಂದು ವಿಭೂತಿ ಅಂತ ವಿಭೂತಿಯನ್ನ ಒಂದೇ ರೂಪ ಅಂತ ತಕೊಂಡು ಇದು ಎಲ್ಲವನ್ನು ಆಡ್ ಮಾಡಿದ ಟೋಟಲಿ ಹತ್ತು. ಹತ್ತೇನಾ ಅಂತ ಕೇಳಿದ್ರೆ ಹತ್ತು ಟೈಪ್ಸ್, ಹತ್ತು ಎಂಬುದಲ್ಲಿ ಅನೇಕವು ಬಂದ್ಬಿಡತ್ತೆ. ಸೊ ಆದ ಕಾರಣದಿಂದ ಅನೇಕ ರೂಪಗಳನ್ನು ತಗೊಳ್ಳೋದು ಅಥವಾ ಮೈನ್ ಡಿವಿಷನ್ ಎಲ್ಲಾ ರೂಪಗಳು ಈ ಹತ್ತಲ್ಲಿ ಅಡಗವಾಗಿ ಹೇಳ್ಬೋದು. ಟೈಪ್ಸ್ ಅಂತ ತಗೊಂಡ್ರೆ ಹತ್ತು ಅಂತ ವಿಭೂತಿ ಇದು ಒಂದು. ಇನ್ನೊಂದು ಇಲ್ಲಿ ಕೊಟ್ಟಿರುವಂತ ಎಲ್ಲಾ ರೂಪಗಳು ಇಟ್ಟುಕೊಳ್ಳೋದು. ಸೊ ವಿಭೂತಿ ಅಂತರ್ಯಾಮಿ ರೂಪಗಳು ಅಂತ ಹೇಳ್ತಾರೆ. ಅಂತರ್ಯಾಮಿ ರೂಪಗಳು ಅಂದ್ರೆ ಎಲ್ಲವನ್ನು ನಿಯಮನ ಮಾಡುವಂತ ಆ ಬಿಂಬರೂಪ ಅಂತ. ಬಿಂಬರೂಪ ಎಲ್ಲರಲ್ಲಿ ಇದ್ದು ಅವನು ನಿಯಮನ ಮಾಡುತ್ತಾನೆ. ಸೊ ಹೀಗೆ ಇಷ್ಟು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದೇವರು ಹೇಗಿದ್ದಾನೆ ಅಂತ ಇನ್ನೂ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ 28 ಪದ್ಯ ಇದು. ಹೀಗೆ ಹೋಗತ್ತ, ಮಣಿಗಳೊಳಗಿಹ ಸೂತ್ರ ದಂದದಿ ಪ್ರಣವ ಪಾದ್ಯನು ಚೇತನಾಚೆ ತನ ಜಗತ್ತಿನೊಳನು ದಿನದಿಯಾಡುವನು ಸುಖ ಪೂರ್ಣ ಧನುವಿಕೆಯುವಗಿಲ್ಲ ಬಹುಕಾರುಣಿಕನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ ಅಂತ ಇಲ್ಲಿ ಹೇಳ್ತಾ ಇದ್ದ. ಭಗವಂತ ಹೇಗಿದ್ದಾನೆ ಈ ಲೋಕದಲ್ಲಿ ಅಂತ ಹೇಳುವಾಗ ಇದು ನಮಗೆ ಆಕ್ಚುಲಿ ಭಗವದ್ಗೀತೆಯಲ್ಲಿ ನಮ್ಗೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಮತ್ತ ಪರತನಂ ನಾನ್ಯಸ್ ಕಿಂಚಿತಸ್ತು ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಸೂತ್ರೇ ಮಣಿಗಣ ಇವ ಅಂತ ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಕನ್ನಡದಲ್ಲಿ ದಾಸರು ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಹೇಗಿದ್ದಾನೆ ಭಗವಂತ ಅಂದ್ರೆ, ಭಗವಂತ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರೆ. ಅವನು ಯಾವತ್ತೂ ಅವ್ಯಕ್ತನಾಗಿ ಇರ್ತಾನೆ, ಕಣ್ಣಿಗೆ ನಮ್ಗೆ ಕಾಣಿಸೋದಿಲ್ಲ. ಸಾಧನ ಪೂರ್ತಿಯಾದಾಗೆ ಕಾಣಿಸುತ್ತೆ ಹೊತ್ತು ಅದರ್ವೈಸ್ ಕಾಣಿಸೋದಿಲ್ಲ. ಇದ್ರನ್ನು ಅವನಿಗೆ ಹೇಗೆ ಅಂದ್ರೆ ಎಕ್ಸಾಂಪಲ್ ಕೊಡ್ತಾರೆ, ಮಣಿಗಳೊಳಗಿಹ ಸೂತ್ರದಂದಡಿ ಅಂದ್ರೆ ಒಂದು ಮಣಿಗಳು ನವರತ್ನ ಮುಂತಾದ ಒಂದು ಹಾರಗಳು ಏನೇ ತಗೊಳ್ಳಿ, ಒಂದು ಮಣಿಗಳು ಇದ್ರೆ ಆ ಮಣಿಗಳೆಲ್ಲ ಒಂದು ಪೋಣಿಸ್ಬೇಕಂದ್ರೆ, ಆ ಮಣಿಗಳೆಲ್ಲ ಟುಗೆದರ್ ಇರ್ಬೇಕಂದ್ರೆ ಅದೇ ಒಂದು ಹಾರ ತರ ಹಾರದಲ್ಲಿ ಪೋಣಿಸ್ಬೇಕು ಅಂದ್ರೆ, ಒಂದು ದಾರ ತಕೊಂಡು ಪೋಣಿಸಿದ್ರೆ ಹೇಗಿರತ್ತೆ, ಹೇಗೆ ಕಾಣತ್ತೆ ಅಂದ್ರೆ, ಆ ದಾರ ನಮ್ಗೆ ಕಣ್ಣಿಗೆ, ಆ ಸೂತ್ರ ನಮ್ಗೆ ಕಣ್ಣಿಗೆ ಕಾಣೋದೇ ಇಲ್ಲ, ಹೊರಗೆ ಇರುವಂತ ಮಣಿಗಳು ಮಾತ್ರ ಕಾಣತ್ತೆ. ಹಾಗೇನೆ ಈ ಜಗತ್ತಲ್ಲಿ ಇರುವಂತ ಎಲ್ಲಾ ಪದಾರ್ಥಗಳು ಪದಾರ್ಥ ಕಾಣಿಸುತ್ತೆ ಹೊರತು ಪದಾರ್ಥವನ್ನ ಒಳಗೆ ಹಿಡ್ಕೊಂಡಿರುವಂತ ದಾರ. ಇದು ಒಂದು ಎಕ್ಸಾಂಪಲ್ ಮಾತ್ರ, ಬಟ್ ಆಕ್ಚುಲಿ ಏನಾಗತ್ತೆ, ಭಗವಂತ ಜಸ್ಟ್ ಹಿಡ್ಕೊಂಡಿರೋದಿಲ್ಲ, ಆ ಕಣಕ್ಕನ ಮಣಿಗಳಲ್ಲಿ ಕಣಕ್ಕಣದಲ್ಲಿನೂ ದೇವರು ಆ ಧಾರಕನಾಗಿದ್ದಾನೆ. ಅವನೇ ಪೋಷಕನಾಗಿದ್ದಾನೆ, ಚೇಷ್ಟಕನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ, ಅವನು ಕಾಣಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂತ್ರದಂದದಿ ಪ್ರಣವ ಪಾದ್ಯನು ಚೇತನಾಚೇತನ ಜಗತ್ತಿನೊಳ ಅನುದಿನದಿ ಆಡುವನು ಸುಖಪೂರ್ಣ ಆಡುವನು ಅಂತ. ಸೊ ಇಲ್ಲಿ ಅದಕ್ಕೆ ವ್ಯತ್ಯಾಸ ಹೇಳ್ತಾರೆ, ಸೂತ್ರದಲ್ಲಿ ಇರುವಂತ ಆ ಸೂತ್ರ ಹೇಗೆ ಮಣಿಯಲ್ಲಿ ಇರೋದು ಅಷ್ಟೇ ಸಾಮ್ಯ. ಬಟ್ ಅದ ಇವನು ಏನ್ ಮಾಡ್ತಾನಂದ್ರೆ ಆಡುವನು ಸುಖಪೂರ್ಣ ಅಂದ್ರೆ ಅಲ್ಲಿ ಹೇಳೋದು ಆ ಒಂದೊಂದು ಮಣಿಗಳನ್ನು ತಕೊಂಡ್ರೆ ಆ ಮಣಿಗಳ ಒಳಗೆ ಇದ್ದಾನೆ, ಇದ್ದು ಆಡುವನು ಇದ್ದಾನೆ ಅಂದ್ರೆ ಅದಕ್ಕೆ ಆಧಾರವಾಗಿ ಅವನಿದ್ದಾನೆ. ಮಣಿಗೆ ಹೇಗೆ ಸೂತ್ರ ಆಧಾರವಾಗಿದೆಯೋ ಹಾಗೆ ಒಂದೊಂದು ಜೀವಗಣ, ಒಂದೊಂದು ಜೀವ ಜಡ ಎಲ್ಲವನ್ನು ತಕೊಳ್ಳಿ ಅಂತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಅಂತ ಇಟ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಇದ್ರೆ ಚೇತನವೂ ಇರುತ್ತೆ, ಅಚೇತನವೂ ಇರುತ್ತೆ, ಚೇತನಾಚೇತನಗಳು ಇರುತ್ತೆ. ಚೇತನಾಚೇತನ ಅಂದ್ರೆ ನಾವೇ, ಆ ಜೀವ ಚೈತನ್ಯಮಯವಾದದ್ದು, ಈ ಜಡ ದೇಹ ಇದೆ. ಕೆಲವುದು ಮುಕ್ತಿಯಲ್ಲಿ ಇರುವಂತಹ ಆ ಜೀವಗಳು ಬರೀ ಜೀವವೇ ಇರುತ್ತೆ, ಅಲ್ಲಿ ಅದಕ್ಕೆ ಒಂದು ಅಚೇತನದ ಸಂಪರ್ಕ ಇಲ್ಲ. ಮತ್ತೆ ಇನ್ನೊಂದು ತಗೊಂಡ್ರೆ ಜಡ, ತೀರ ಜಡ ವಸ್ತುಗಳು. ಈ ಎಲ್ಲವನ್ನು ಅವನು ಎಲ್ಲದಕ್ಕೇನು ಒಳಗಿಂದ ಆಧಾರವಾಗಿದ್ದಾನೆ. ಆಮೇಲೆ ಈ ಚೇತನಕ್ಕೆ ಬರುವಾಗ ಅದಕ್ಕೆ ಪ್ರೇರಣೆ ಕೊಟ್ಟು ಅದನ್ನ ಆಡುವನು ಅಂತ, ಆಡುವನು ಅಂತ ಅಂದ್ರೆ ಅದಕ್ಕೆ ಆಡುವನು ಅಂತ ಹೇಳುವಾಗ ಅದಕ್ಕೆ ತಕ್ಕಂತೆ ಕಾರ್ಯಗಳೆಲ್ಲ ಮಾಡಿಸ್ತಾನ. ಕಾರ್ಯಗಳೆಲ್ಲ ಮಾಡಿಸುವಾಗ ಏನಾಗತ್ತೆ, ನಮ್ಗೆ ಏನಾರು ಕಾರ್ಯ ಮಾಡುವಾಗ ನಮ್ಗೆ ಧನುವಿಕೆ ಅಂದ್ರೆ ಇದು ಏನು ಟಯರ್ಡ್ನೆಸ್ ಬಂದ್ಬಿಡುತ್ತೆ. ಭಗವಂತ ಇಷ್ಟು ಜನರೊಳಗೆ ಇದ್ದು ಅನಾದಿ ಅಂತ ಕಾಲದಲ್ಲಿನೂ ಇದ್ದು ಅವನು ಮಾಡ್ತಾ ಇದ್ದಾನಂದ್ರೆ ಅವನಿಗೆ ಏನಾರು ಟಯರ್ಡ್ನೆಸ್ ಬರುತ್ತಾ ಅಂದ್ರೆ ಹೇಳ್ತಾರೆ ಇಲ್ಲ, ಅವನಿಗೆ ಟಯರ್ಡ್ನೆಸ್ ಅಂಬೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಹೇಳ್ಬೇಕು ನಾವು, ನಮಗೆ ಗೊತ್ತಲ್ಲ ಇದೆ ದೇವರಿಗೆ ಟಯರ್ಡ್ನೆಸ್ ಇಲ್ಲ ಅಂತ ಗೊತ್ತಲ್ಲ ಅಂದ್ರೆ ಈ ಚಿಂತನೆಗೆ ಹೇಳ್ತಾ ಇದ್ದಾರೆ. ಈ ಚಿಂತನೆ ನಾವು ದೇವರಿಗೆ ಧನುವಿಕೆ ಇಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೇನು ಯಾವಾಗ್ಲೂ ಸುಸ್ತಾಗತ್ತಲ್ಲ, ನಮ್ಗೆ ಸುಸ್ತಾಗುವಾಗ ದೇವರಿಗೆ ಈ ತರ ಗುಣಗಳು ಇಲ್ಲ ಅಂತ ಚಿಂತನೆ ಮಾಡಿದ್ರೆ ನಮಗೇನು ಚೂರು ಚಾರು ಸ್ವಲ್ಪ ಎನರ್ಜಿ ಶಕ್ತಿ ಬರುತ್ತೆ, ನಮ್ ಸಾಧನೆಗೆ ಬೇಕಾಗಕ್ಕೆ ಏನೇನ್ ಬೇಕೋ ಅದು ಬರುತ್ತೆ ನಮ್ಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಧನುವಿಗೆ ಇಲ್ಲ. ಮತ್ತು ಅವನು ಸುಖಪೂರ್ಣ, ದೇವರನ್ನ ಪೂರ್ಣ ಅಂತ ಸುಖಪೂರ್ಣ. ಅದಕ್ಕೆ ಇಲ್ಲಿ ಸುಖಪೂರ್ಣ ಅಂಬೋದಕ್ಕೆ ಪ್ರಣವಪಾದ್ಯನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಣವಪಾದ್ಯನು ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಣವದ ಅನೇಕ ಮುಖಗಳನ್ನ ನಾವು ನೋಡಿದ್ದೀವಿ. ಪ್ರಣವ ಅಂಬೋದು ಎಲ್ಲ ಅರ್ಥವೂ ಬರುತ್ತೆ. ಇಲ್ಲಿ ಯಾವ್ದನ್ನ ಕೆಲವು ವಿಶೇಷಗಳನ್ನ ತಕೊಂಡಿದ್ದಾರೆ. ಪ್ರಣವಪಾದ್ಯನು ಅಂದ್ರೆ ಮೂರು ಕಾಲದಲ್ಲಿನೂ ಇವನು ಇರುವವನು ಅಂಬೋ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೂರು ಕಾಲ ಏನಾಗತ್ತೆ ಅಂದ್ರೆ ಈ ಪ್ರಣವ ಅಂದ್ರೆ ಊಮ ಮೂರು ಸೇರಿದ್ದಾಗತ್ತೆ. ಇದು ಅಕಾರಕ್ಕೆ ಒಂದು ಅರ್ಥ ಏನಿದೆ ಅಂದ್ರೆ ಅತೀತ ಅಂಬೋ ಅರ್ಥ ಬರುತ್ತೆ. ಅತೀತ ಅಂದ್ರೆ ಪಾಸ್ಟ್ ಇರುವಂತದ್ದು ಅಂತ. ಆಮೇಲೆ ಊ ಬರೋದಕ್ಕೆ ಉದಿತ ಅಂತ ಬರುತ್ತೆ. ಮಾ ಅಂಬೋದು ಮಾಗೆ ಇನ್ನೊಂದು ಅರ್ಥ ಅಂದ್ರೆ ಲಯ ಅಂದ್ರೆ ಫ್ಯೂಚರ್ಲಿ ಬರುವಂತ ಫ್ಯೂಚರ್ ಅನ್ನ ಹೇಳುತ್ತೆ. ಮೇಯ ಲಯ ಅಂತ ಫ್ಯೂಚರ್ ಅನ್ನ ಹೇಳುತ್ತೆ. ಸೊ ಈ ಮೂರು ಕಾಲದಲ್ಲಿ ಇರುವನು ಅಂದ್ರೆ ಭಗವಂತ ಕಾಲಾತೀತನಾಗಿದ್ದಾನೆ ಅಂಬೋ ಚಿಂತನೆಯನ್ನು ಹೇಳ್ತಾರೆ. ಹೀಗೆ ಪ್ರಣವ ಅಂತ ತಗೊಂಡು ಭಗವಂತನ ಕಾಲಾತೀತತ್ವವನ್ನು ಹೇಳ್ತಾರೆ. ಕಾಲಾತೀತ ಅದಕ್ಕೆ ಕಾಲಾತೀತವಾಗಿದ್ದು ಈ ಕೆಲಸಗಳನ್ನ ಅಂದ್ರೆ ಕಾಲಾತೀತ ಅಂದ್ರೆ ಎಲ್ಲಾ ಕಾಲದಲ್ಲಿನೂ ಇದ್ದಾನೆ, ಎಲ್ಲಾ ಕಾಲವನ್ನು ಮೀರಿಯೂ ನಿಂತಿದ್ದಾನೆ. ಸೊ ಇಷ್ಟು ಅವನು ಮಾಡ್ತಾ ಇದ್ದಾನಂದ್ರೆ ಅವನ್ಗೆ ಏನಾರು ಯಾವಾಗ್ಲಾರು ಸುಸ್ತಾಗತ್ತ. ಯಾಕೆ ಇದು ಸುಸ್ತಾಗತ್ತ ಹೇಳ್ತಾರಂದ್ರೆ ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಆ ಒಂದು ದೇವರು ಎಲ್ಲ ಈ ತತ್ವಗಳೆಲ್ಲ ಸೃಷ್ಟಿ ಮಾಡಿದ ಮೇಲೆ ಅವನು ಮಲ್ಕೊಂಡು ಬಿಟ್ಟ ಅಂತ ಬರುತ್ತೆ. ಪದ್ಮನಾಭ ರೂಪದಿಂದ ಅವನು ಮಲ್ಕೊಂಡು ಬಿಟ್ಟ ಅಂತ ಬರುತ್ತೆ. ಓಹೋ ದೇವರಿಗೆ ಸುಸ್ತಾಯಿತು, ಹಾಗೆ ಲಿಟ್ರಲ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಹಾಗೆ ಕಾಣಿಸುತ್ತೆ ಅದು. ಸೊ ಅದಕ್ಕೆ ಈ ತರ ಏನಾರು ನಮ್ಗೆ ಬಂದ್ರೆ ಅದಕ್ಕೆ ಹೇಳ್ತಾರೆ ದೇವರಿಗೆ ಈ ತರ ಸುಸ್ತು ಅಂಬುವುದು ಇಲ್ಲ, ಅವನು ಕಾಲಾತೀತನಾಗಿದ್ದು ಎಲ್ಲಾ ಕೆಲಸಗಳನ್ನ ಮಾಡಿದ್ನು ಅವನಿಗೆ ಇಲ್ಲ ಅಂತ. ಭಗವಂತನಿಗೆ ಆ ಒಂದು ಶ್ರಮ ಅಂಬೋದು ಇಲ್ಲ, ಶ್ರಮ ಅಂಬೋದು ಎಲ್ಲೆಲ್ಲಿ ಶ್ರಮ ಮಾಡಿದ್ನು ಅವನು ಅದೊಂದು ಒಂದು ನಟನೆ ಅಂತ ಹೇಳ್ತಾರ. ಇನ್ನೊಂದು ಪ್ರಣವ ಅಂಬೋದಕ್ಕೆ ಹೇಳುವಾಗ ಹೇಳ್ತಾರ ಅವನಿಗೆ ಊಮ ತಕೊಂಡು ಸುಖಪೂರ್ಣ ಅಂತ ಇಲ್ಲಿ ಬಂದಿದೆ ನೋಡಿ. ಆ ಸುಖಪೂರ್ಣ ಅಂಬೋ ಅರ್ಥವನ್ನು ಪ್ರಣವ ಪ್ರತಿಪಾದ್ಯ ಅಂತ ತಕೊಳ್ತಾರೆ. ಅದು ಹೇಗೆ ಅಂದ್ರೆ ಅಂದ್ರೆ ಆನಂದ, ಊಮ ತಕೊಂಡ್ರೆ ಅಂದ್ರೆ ಆನಂದವನ್ನ ಹೇಳುತ್ತ. ಮ ಅಂಬೋದು ಜ್ಞಾನವನ್ನ ಹೇಳುತ್ತೆ. ಜ್ಞಾನ ಆನಂದ ಅದು ಹೇಗಿದೆ ಅಂದ್ರೆ ಊ ಅಂದ್ರೆ ಉತ್ಕೃಷ್ಟವಾಗಿ ಶ್ರೇಷ್ಠವಾಗಿ ಇರುವಂತದ್ದು ಅಂತ ಅದು ಪ್ರಣವ. ಅದಕ್ಕೆ ಉತ್ಕೃಷ್ಟವಾದ ಜ್ಞಾನ ಆನಂದದಿಂದ ಇದ್ದ ಅನ್ಕೋಸ್ಕರ ಅವನಿಗೆ ಧನುವಿಕೆ ಎಂಬುದು ಇಲ್ಲ. ಜ್ಞಾನ ಆನಂದ ಇದ್ದ ಕಾರಣದಿಂದ ಅವನು ಸುಖಪೂರ್ಣ. ಸೊ ಈ ಪ್ರಣವ ಅಂಬೋ ಶಬ್ದಕ್ಕೆ ಅರ್ಥವನ್ನ ದಾಸರಿ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ. ಅವ್ರಿಗೆ ಧನುವಿಕೆ ಅವನಿಗಿಲ್ಲ, ಅವನು ಸುಖಪೂರ್ಣ ಅಂತ ಹೇಳ್ತಾರೆ. ಇದಾದ ಪ್ರಣವ, ಅದು ಪ್ರಣವಕ್ಕೆ ಅನೇಕ ಮೀನಿಂಗ್ ನಾವು ನೋಡಿದ್ದೀವಿ. ಪ್ರಣವ ಅಂಬೋದು ಎಲ್ಲಾ ಲೋಕಗಳನ್ನು ಹೇಳತ್ತ, ಎಲ್ಲಾ ಲೋಕದಲ್ಲಿ ಇದ್ದಾನೆ, ಎಲ್ಲಾ ಕಾಲ ಆಯ್ತು. ಲೋಕ ಬರುವಾಗ ಆ ಅಂದ್ರೆ ಅವನಿ ಅಂತ ಆಗತ್ತ, ಅಂದ್ರೆ ಭೂಮಿ ಅವನಿ ಅಂತ ಆಗುತ್ತ. ಆ ಊ ಅಂದ್ರೆ ಅವನಿ ಅಂದ್ರೆ ಭೂಮಿ, ಊ ಅಂದ್ರೆ ಉಪರಿ, ಭೂಮಿಗೆ ಮೇಲೆ ಇರುವಂತದ್ದು, ಅದಕ್ಕೆ ಉಪರಿ ಅಂದ್ರೆ ಅಂತರಿಕ್ಷ ಅಂತ ಆಗತ್ತ. ಮ ಅಂದ್ರೆ ಸ್ವರ್ಗಲೋಕ ಅಂತ ಆಗತ್ತೆ, ದೀಪ್ತಮಾನವಾದಂತ ಸ್ವರ್ಗಲೋಕಕ್ಕೆ ಮ ಅಂತ ಹೇಳ್ತಾರೆ. ಸೊ ಸ್ವರ್ಗಲೋಕ ಅಂತ ಆಗತ್ತೆ. ಸೊ ಹೀಗೆ ಮೂರು ಲೋಕಗಳು, ಮೂರು ಲೋಕ ಅಂತ ಹೇಳುವಾಗ ಎಲ್ಲಾ ಲೋಕಗಳು ಇದ್ರಲ್ಲಿ ಬಂದ್ಬಿಡುತ್ತೆ. ಸೊ ಮೂರು ಲೋಕದಲ್ಲಿನೂ ಇದ್ದಾನೆ, ಮೂರು ಕಾಲದಲ್ಲಿನೂ ಇದ್ದಾನೆ, ಮತ್ತು ಅವನು ಅದು ಮೂರು ಅವಸ್ಥೆ ಅದೆಲ್ಲ ನೋಡಿ ಆಯ್ತು. ಸೊ ಸುಖಪೂರ್ಣನಾಗಿ ಆನಂದ ಜ್ಞಾನದಿಂದ ಪೂರ್ಣನಾಗಿ ಅವನಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ ಪ್ರಣವ. ಅದಕ್ಕೆ ಪ್ರಣವಪಾದಿನು ಚೇತನ ಚೇತನ ಜಗತ್ತಿನೊಳ್ ಅನುದಿನದಿ ಆಡುವನು ಸುಖಪೂರ್ಣ ಧನುವಿಕೆ ಇವಾಗಿಲ್ಲ ಬಹು ಕಾರುಣಿಕ. ಇಲ್ಲಿ ಹೇಳ್ತಾರೆ ಬಹು, ಇಲ್ಲಿ ಕಾರುಣ್ಯವನ್ನ ತರ್ತಾ ಇದೆ. ಯಾಕೆ ಈ ಕಾರುಣ್ಯವನ್ನ ತರ್ತಾ ಇದ್ದಾರಂದ್ರೆ, ಬಹು ಕಾರುಣಿಕ ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ ಅಂತಾರೆ. ಇದಕ್ ಮುಂಚೆ ಮಣಿಗಳೊಳಗೆ ಅಂತ ಹೇಳುವಾಗ ಒಂದು ಎಲ್ಲರೂ ಒಂದೊಂದು ಮಣಿಗಳು ಮಣಿಗಳು ಅಂತ ಒಂದು ಚಿಂತನೆ ಬಂತು. ಇದಕ್ಕೆ ನಮ್ಗೆ ಒಂದು ತಂತು ಉಪಾಸನೆ ಅಂತಾನೆ ಇದೆ ಉಪನಿಷತ್ಗಳಲ್ಲಿ. ಐತ್ರೇಯ ಉಪನಿಷತ್ತಲ್ಲಿ ತಂತು ಉಪಾಸನೆ ಅಂತ ಒಂದು ಉಪಾಸನೆ ಇದೆ. ಏನು ತಂತು ಉಪಾಸನೆ ಅಂದ್ರೆ ಇದೇ ಅರ್ಥ. ಭಗವಂತ ಹೇಗೆ ಮಣಿಗಳು ಅಂತ ಇಲ್ಲಿ ಬರೋದು, ಮಣಿಗಳು ಅಂದ್ರೆ ಇಲ್ಲಿ ನಾವೆಲ್ಲ ಚೇತನ ಅಚೇತನ ಅಂತ ತಗೊಂಡಿದ್ದೀವಿ ಅಂದ್ರೆ, ಇನ್ನೊಂದು ಅರ್ಥ ಒಂದು ಚೇತನ ಅಚೇತನಗಳಿಗೆಲ್ಲ ನಿಯಮನೆ ಮಾಡುವಂತ ದೇವತಾ ಗಣಗಳು, ದೇವತೆಗಳು. ಈ ದೇವತೆಗಳೇ ಮಣಿಗಳಂತೆ ಇದ್ದಾರಂತ. ದೇವತೆಗಳು ಮಣಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಆ ದೇವತೆಗಳ ಒಳಗೆ ದೇವತೆಗಳಿಗೆ ಆಧಾರವಾಗಿದ್ದಾನೆ, ಇದು ನೋಡಿದ್ದೀವಿ ನಾವು. ಇನ್ನೊಂದು ಇಲ್ಲಿ ಏನ್ ವಿಷಯ ಅಂದ್ರೆ, ಈ ದೇವತೆಗಳು ಇವಾಗ ನಾವು ಹೋಮಗಳು ಇದು ಮಾಡುವಾಗ ಅಗ್ನಿ ಇಂದ್ರ ಮುಂತಾದ ಹೆಸರುಗಳೇ ಬರುತ್ತೆ. ಸೊ ಈ ದೇವತೆಗಳನ್ನ ಏನ ಅನ್ಸುತ್ತೆ ನಮ್ಗೆ ಮೀಮಾಂಸಕರೆಲ್ಲ ಇದಕ್ಕೆ ಏನ್ ಹೇಳ್ತಾರೆ, ಆಯಾ ದೇವತೆಗಳು, ದೇವರಿಲ್ಲ ದೇವತೆಗಳು ಇದ್ದಾರೆ, ಇವರಿವರು ಕರಿತೀವಿ ಅಂತ. ಸೊ ಅದಕ್ಕೆ ಹೇಳ್ತಾರೆ ಯಾಕೆ ಹೀಗಾಗತ್ತೆ ಅಂದ್ರೆ, ಇವನು ಸೂತ್ರದಂತೆ ಒಳಗೆ ಇದ್ದು ಒಳಗಿದ್ದಾನೆ. ಈ ಮಂತ್ರಗಳು ವೇದದ ಮೂಲಕವಾಗಿ ಭಗವಂತನನ್ನ ತಿಳಿಬೇಕು ನಾವು, ವೇದಗಳಿಂದ ಅವನ ಭಗವಂತನ ತಿಳಿಬೇಕು. ಈ ವೇದಗಳು ಹೇಗಿದೆ ಅಂದ್ರೆ, ಇದು ಚಂದೋಮಯವಾಗಿದೆ ಅಂತ ಹೇಳ್ತಾರೆ. ಚಂದೋಮಯವಾಗಿದೆ ಅಂದ್ರೆ ಅದಕ್ಕೆ ಯಾಕೆ ಚಂದೋಮಯ ಛಂದಸ್ಸು ಅಂತ ಕರೀತಾರೆ ಅಂದ್ರೆ, ಛಂದಸ್ಸು ಏನು ಮಾಡುತ್ತೆ ಅಂದ್ರೆ, ಇಲ್ಲಿ ಚಂದೋ ಅಭಿಮಾನಿ ದೇವತೆಗಳು, ಈ ವರ್ಣಗಳಿಗೆ ಒಂದೊಂದು ಅಕ್ಷರ ವರ್ಣಗಳಿಗೆ ವರ್ಣಾಭಿಮಾನಿ ದೇವತೆಗಳು. ನಮ್ಗೆ ನಾಲೆಡ್ಜ್ ಬರಬೇಕಂದ್ರೆ ಈ ಶಬ್ದದ ಮೂಲಕವೇ ನಾಲೆಡ್ಜ್ ಬರಬೇಕು. ಈ ಶಬ್ದಗಳಿಗೆ ಈ ಅಕ್ಷರಗಳಿಗೆ ನಾದಕ್ಕೆ ಅದಕ್ಕೇನು ಪ್ರಣವ ಬರುತ್ತೆ. ಈ ನಾದಕ್ಕೆ ಎಲ್ಲದಕ್ಕೇನು ಅಭಿಮಾನಿಗಳಾದ ದೇವತೆಗಳು ನಿಂತಿದ್ದಾರೆ. ಈ ದೇವತೆಗಳು ಏನ್ ಮಾಡ್ತಾರಂದ್ರೆ, ತಮ್ಮ ಒಳಗೆ ಇರುವಂತ ಎಲ್ಲರ ಒಳಗೇನು ಭಗವಂತ ಇದ್ದಾನೆ, ಆ ಭಗವಂತನನ್ನ ಮುಚ್ಚಿನೇ ಇಟ್ಟಿರ್ತಾರೆ. ಅಂದ್ರೆ ಅವರನ್ನ ಒಳಗೆ ಯಾರ ಕಣ್ಣಿಗೇನು ದೇವರು ಗೋಚರ ಆಗೋದಿಲ್ಲ ಅಂತ ಮಾತ್ರ ಅರ್ಥ ಅಲ್ಲ, ಯಾರ ಜ್ಞಾನಕ್ಕೇನು ಏನಾರು ಹೇಳುವಾಗ ನಾವು ಏನೇ ಒಂದು ದೇವತೆಯನ್ನ ಕರೆಯುವಾಗ ಅವರು ನಮ್ಗೆ ಎಂತ ಜ್ಞಾನ ಕೊಡ್ತಾರೆ ಅಂದ್ರೆ, ನಮಗೆ ಆ ಹೆಸರಲ್ಲಿ ಇರುವಂತಹ ದೇವತೆಗಳ ಜ್ಞಾನ ಬರುತ್ತೆ ಹೊತ್ತು ಅಂತರ್ಯಾಮಿ ವಿವಕ್ಷೆಯಿಂದ ನಮ್ಗೆ ಬರೋದೇ ಇಲ್ಲ. ಆ ಹೆಸರು ಹೇಳುವಾಗ ಆ ಒಂದು ಎಲೆ ಅಗ್ನಿ ಅಂತ ಹೇಳುವಾಗ ಅಗ್ನಿ ದೇವರ ನೆನಪೇ ಬರುತ್ತೆ. ಆರ್ ಕೆಲವರಿಗೆ ಅಗ್ನಿ ಅಂದ್ರೆ ಹೊರಗೆ ಕಾಣಿಸುವಂತ ಅಗ್ನಿ ಬರುತ್ತೆ, ಇನ್ನು ಕೆಲವರಿಗೆ ಅಗ್ನಿ ಎಂಬುದು ಒಂದು ದೇವ ಅಗ್ನಿ ದೇವ ಬಂದಿದ್ದಾನೆ ಹಾಗೆ ತಿಳ್ಕೊಳ್ತಾರೆ. ಈ ದೇವತೆಗಳು ಏನು ಮಾಡಿದ್ದಾರಂತೆ, ಹೊರಗೆ ಕಾಣುವಂತ ಈ ಪದಾರ್ಥ, ಆ ಪದಾರ್ಥದಲ್ಲಿ ಇರುವಂತ ಅಗ್ನಿ ಎಂಬ ಒಂದು ದೇವತ, ಇವರು ಏನ್ ಮಾಡ್ತಾರಂದ್ರೆ ತಮ್ಮ ಒಳಗೆ ಇರುವಂತ ಅಗ್ನಿ ನಾಮಕ ವಾಯುದೇವರು ನಾರಾಯಣ ಇಬ್ಬರನ್ನ ಹೇಳ್ತಾರೆ. ವಾಯುದೇವರಿಗೇನು ಅಗ್ನಿ ಅಂತ ಹೆಸರು ಉಂಟು, ವಾಯುದೇವರನ್ನೂ ಮುಚ್ಚಿಟ್ಟಿರ್ತಾರಂತೆ. ವಾಯುದೇವರ ಒಳಗಿರುವಂತ ಭಗವಂತನಂತೂ ಯಾವತ್ತು ಮುಚ್ಚೇ ಇಟ್ಟಿರ್ತಾರೆ, ಅದಕ್ಕೆ ಅವ್ರಿಗೆ ಛಂದಸ್ಸು ಅಂತ ಹೆಸರಂತ. ಸೊ ಯಾರು ಇದನ್ನ ತಿಳ್ಕೊಳ್ತಾರೆ, ಏನು ತಿಳ್ಕೊಳ್ತಾರೆ, ಮಣಿಗಳೊಳಗೀಗ ಸೂತ್ರದಂದದಿ, ಸೂತ್ರದಂತೆ ಮಣಿ ಇದೆ ಅಂತ ಅಂದ್ರೆ, ಮಣಿ ಒಂದು ಚೈನ್ ನೆಕ್ಲೆಸ್ ಇದೆ ಅಂತಂದ್ರೆ ಅದನ್ನ ಒಳಗೆ ಧಾರಣೆ ಮಾಡಿಕೊಂಡು ಒಂದು ದಾರ ಇದೆ, ಅದನ್ನ ಸಮಥಿಂಗ್ ಹ್ಯಾಸ್ ಟು ಹೋಲ್ಡ್ ಇಟ್, ಆ ಶೇಪ್ ಆಗಲಿ ಒಳಗೆ ಎಲ್ಲ ಒಂದು ಮಣಿಯಿಂದ ಒಂದು ಮಣಿ ಪೋಣಿಸಿದ್ರ ಆಗಲಿ, ಇದನ್ನ ಭಗವಂತ ಇದ್ದಾನೆ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವ್ರಿಗೆ ಏನು ಮಾಡ್ತಾರಂತ, ಈ ದೇವತೆಗಳೇ ಮುಚ್ಚಿಟ್ಟಿದ್ದಾರೆ. ಈ ದೇವತೆಗಳೇ ನಮಗೆ ನಮ್ಮ ಸಾಧನೆ ನಮ್ಗೆ ಜ್ಞಾನ ಕೊಟ್ಟು ಆ ಮುಚ್ಚಳವನ್ನ ತೆಗೆಯೋರು ಈ ದೇವತೆಗಳೇ ತೆಗಿತಾರಂತ. ಅಂತ ದೇವತೆಗಳು ತೆಗಿತಾರಂದ್ರೆ ಭಗವಂತ ಒಳಗಿದ್ದು ಇವರ ಮೂಲಕವಾಗಿ ತೆಗಿಸಿ ಏನ್ ಮಾಡ್ತಾನಂದ್ರೆ ಭಗವಂತನ ಜ್ಞಾನವನ್ನ ಅವ್ರು ಕೊಡ್ತಾರೆ. ಸೂತ್ರ, ಆ ಸೂತ್ರ ಫಸ್ಟ್ ಈ ಸೂತ್ರ ಅಂತ ಬರೋದು ಮುಖ್ಯಪ್ರಾಣರನ್ನ ಹೇಳುತ್ತೆ. ಸೂತ್ರ ಅಂತಾನೆ ಮುಖ್ಯಪ್ರಾಣರಿಗೆ ಹೆಸರು. ಫಸ್ಟ್ ಆ ಸೂತ್ರ ಕಾಣುತ್ತೆ. ಅಟ್ಲೀಸ್ಟ್ ಸೂತ್ರ ಏನೋ ಮಣಿ ಎಲ್ಲ ಬಿಚ್ಚಿದ್ರೆ ಒಂದು ದಾರ ಕಾಣಿಸುತ್ತಲ್ಲ ನಮ್ಗೆ. ಸೊ ಸೂತ್ರ ಕಾಣಿಸು, ಸ್ವಲ್ಪ ಎಫರ್ಟ್ ಮಾಡಿದ್ರೆ ಮುಖ್ಯಪ್ರಾಣರು ಕಾಣಿಸ್ತಾರೆ. ಕಾಣಿಸ್ತಾರ ಅಂದ್ರೆ ನಮ್ಮ ಜ್ಞಾನಕ್ಕೆ ಗೋಚರ ಆಗ್ತಾರೆ. ಮುಖ್ಯಪ್ರಾಣರದೆಲ್ಲ ಬರುತ್ತಲ್ಲ ಐತ್ರೇಯ ಭಾಷೆಯಲ್ಲಿ ಉಪನಿಷತ್ತಲ್ಲಿ ಎಲ್ಲ ಮುಖ್ಯಪ್ರಾಣರದೇ ಬರುತ್ತಲ್ಲ, ಐ ಮೀನ್ ಬೃಹದಾರಣ್ಯ ಕಬದಲ್ಲಿ ಬರುತ್ತಲ್ಲ. ಸೊ ಅದು ಕಾಣಿಸ್ತದೆ ಆ ಸೂತ್ರದ ಒಳಗೆ. ಯಾಕೆಂದ್ರೆ ಸೂತ್ರ ಅಂಬೋದು ಅವನಿಗೇನೋ ಒಂದು ದೇಹ ಅಂಬೋದಿದೆ, ಪ್ರಾಕೃತ ದೇಹ ಅಂಬೋದು ಅವನಿಗೇನೋ ಇದೆ. ಸೊ ಕಾಣಿಸಬಹುದು, ಅವನು ಕಾಣಿಸುತ್ತೆ ಹೊರತು ಒಳಗೆ ಇರುವಂತ ಅಪ್ರಾಕೃತನಾದಂತ ಭಗವಂತ ಇದ್ದಾನ ಅಂಬೋ ಪ್ರಜ್ಞೆ ಬರೋದಿಲ್ಲ. ಸೊ ಇದು ನಮ್ಗೆ ಆ ಒಂದು ಅವರ ಅನುಗ್ರಹ. ಭಗವಂತನೇ ಅನುಗ್ರಹ ಯಾವಾಗ ಆಗತ್ತೋ ಭಗವಂತನೇ ಈ ರೂಪಗಳಿಂದ ಇದ್ದು ನಮಗೆ ಈ ಜ್ಞಾನವನ್ನ ಕೊಡ್ತಾನೆ. ಇದನ್ನಿಂದ ಏನು ಪ್ರಯೋಜನ? ಸೂತ್ರೇ ಮಣಿಗಣ ಇವ ಅಂತ ನಾವು ತಿಳ್ಕೊಂಡಿವಿ. ಇವಾಗ ಏನೋ ಏನೋ ಚೂರಿ ಏನೋ ಅರ್ಥ ಆಯ್ತು, ಈ ಮಣಿಯಲ್ಲಿ ಸೂತ್ರದಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಾಯ್ತು. ಸೇನ್ ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಆ ತಂತು ವಿದ್ಯೆ ಅಂತ ಹೇಳಿ ಹೇಳ್ತಾರೆ. ಯಾರಿಗೆ ಈ ಒಂದು ಜ್ಞಾನ ದೇವರು ಇದ್ದಾನ ಎಂಬ ಪ್ರಜ್ಞೆ ಬರುತ್ತೋ ಅವರ ಜ್ಞಾನವನ್ನ ಈ ಚಂದ್ರಾಭಿಮಾನಿ ದೇವತೆಗಳು ಅಂತ ಹೇಳುವಾಗ ಹೇಗೆ ದೇವರನ್ನ ಮುಚ್ಚಿ ಇಡ್ತಾರೋ ಹಾಗೇನೆ ನಮಗೆ ಈ ಬಂದ ಈ ಜ್ಞಾನವನ್ನು ಇಲ್ಲಿ ಮುಚ್ಚಿರೋದು ಅಂದ್ರೆ ಜೋಪಾನವಾಗಿ ಭದ್ರವಾಗಿ ಗೋಪ್ಯವಾಗಿ ಹೇಗೆ ನಾವು ಒಂದು ವಜ್ರದ ನೆಕ್ಲೆಸ್ ಇದ್ರೆ ಲಾಕರ್ಲಿ ಸೇಫ್ ಆಗಿ ಒಳಗೆ ಮುಚ್ಚಿ ಇಡ್ತೀವೋ ಹಾಗೆ ನಮ್ಮ ಜ್ಞಾನವು ರಕ್ಷಣೆ ಮಾಡಿದೆ. ಮುಚ್ಚಿಡೋದು ಅಂದ್ರೆ ನಮ್ಗೆ ಹೈಡ್ ಮಾಡೋದು ಅಂತ ಇಲ್ಲಿ ಅರ್ಥ ಇಲ್ಲ. ನಮ್ಮ ಜ್ಞಾನವನ್ನು ಅವರು ರಕ್ಷಣೆ ಯಾವತ್ತೂ ಮಾಡ್ತಾರ, ದೇವರು ಮಾಡ್ತಾರ ಅಂತ ಈ ಉಪಾಸನೆಗೆ ಈ ಒಂದು ಫಲವನ್ನ ಹೇಳ್ತಾರೆ. ಈ ದೇವತೆಗಳು ನಮ್ಮನ್ನ ದೇವತೆಗಳು ರಕ್ಷಣೆ ಮಾಡ್ತಾರ ಅಂತ ಹೇಳಿ ಅಲ್ಲಿ ಆಚಾರ್ಯ ಹೇಳ್ತಾರೆ. ದೇವತೆಗಳು ರಕ್ಷಣೆ ಮಾಡ್ತಾರಂದ್ರೆ ದೇವರು ರಕ್ಷಣೆ ಮಾಡ್ತಾರಂತ ಹೇಳಲೇಬೇಕಾ ನಿಮ್ಗೆ? ಅದು ಇಂಪ್ಲೈಡ್ ಆಗ್ಬಿಡುತ್ತೆ. ಸೊ ಈ ತಂತು ವಿದ್ಯೆಯನ್ನ ಅಲ್ಲಿ ಹೇಳಿದ್ದಾರೆ. ಮಣಿಗಳೊಳಗಿಯೂ ಸೂತ್ರದಂದದಿ ಹಾಗೆ ನಾವು ಇದು ತಿಳ್ಕೊಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಾವು ನಮ್ಮ ನಮ್ಮ ಸಂಪ್ರದಾಯದಲ್ಲಿ ನಾವು ನಮ್ಮ ತಾಳಿ ಕರಿಮಣಿ ಹಾಕೊಳ್ತೀವಿ. ಸೇಮ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ. ಅದು ಹೇಗೆ ಮಣಿಗಳು ಇರುತ್ತೆ, ದಿನಾಗ್ಲೂ ಅದು ನಮ್ಗೆ ಸ್ಪರ್ಶ ಆಗ್ತಾನೆ ಇರುತ್ತೆ. ಮಣಿಗಳು ಸ್ಪರ್ಶ ಆಗೋವಾಗ ಆ ನೆನಪನ್ನ ನಮ್ಗೆ ಕೊಡ್ತಾ ಇರುತ್ತೆ. ಈ ಮಣಿ ಒಳಗೆ ಸೂತ್ರದಂದೆ ಭಗವಂತ ಸೂತ್ರನಾಮಕ ಸೂತ್ರ ಇದ್ದಾನೆ. ಸೂತ್ರದ ಒಳಗೆ ಆಧಾರದ ಒಳಗೆ ದೇವರು ಇದ್ದಾನೆ. ಕ್ಷಣ ಕ್ಷಣ ಎಲ್ಲಾ ಕಡೆಯಿಂದ ಅದು ನಮ್ಮನ್ನ ತಾಕಿ ತಾಕಿ ಆ ನೆನಪನ್ನ ಕೊಡ್ತಾ ಇರುತ್ತೆ. ಅದಕ್ಕೆ ಇದಕ್ಕೆ ಮಂಗಳ ಸೂತ್ರ ಅಂತ ನಾವು ಹೇಳ್ತೀವಿ. ಮಂಗಳವನ್ನ ಮಂಗಳ ನಾಮಕನಾದಂತ ಭಗವಂತನನ್ನ ನೆನಪು ಮಾಡಿ ಕೊಡಬೇಕಂತ. ಸೊ ಹಾಗೆ ಇರತ್ತೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಇಲ್ಲೇ ರಿಲೇಟೆಡ್ ಕ್ವಶನ್ ಇಸ್, ಯಾಕೆ ಕರಿಮಣಿ ಹಾಕೋಬೇಕು? ಕರಿ ಯಾಕೆ ಕಪ್ಪು? ದೇವತೆಗಳಿಗೆ ಏನಕ್ಕೆ ಕಪ್ಪು ಕಲರ್ ಯಾಕೆ ಬಂತು ಅಂದ್ರೆ ಹಾಗಲ್ಲ. ಕಪ್ಪು ಅಂತ ಹೇಳೋದು ಬಂದು ಎಲ್ಲಾ ದೇವತೆಗಳಿಗೇನು ಪಂಚಭೂತಾತ್ಮಕ ದೇಹ ಅಂತ ಒಂದಿದೆ. ಪಂಚಭೂತಾತ್ಮಕ ದೇಹದಿಂದ ಈ ಬ್ರಹ್ಮಾಂಡದಲ್ಲಿ ಅವರಿಗೆ ಆ ದೇಹದಿಂದ ಅವರ ಪ್ರಪೋರ್ಷನ್ ಇಸ್ ಡಿಫ್ರೆಂಟ್, ಬಟ್ ಅದು ದಟ್ ಇಸ್ ಆಲ್ಸೋ ಫ್ರಮ್ ಪಂಚಭೂತದಿಂದ ಪಂಚಭೂತ ಪಂಚೀಕರಣದಿಂದ ಮಿಶ್ರಿತವಾದ ದೇಹ ಅವರಿಗೇನೋ ಇದೆ. ಆ ಪಂಚಭೂತ ಅಂಬೋದು ಅದು ತಾಮಸ ಅಹಂಕಾರದಿಂದ ಬಂದಿದೆ. ಸೊ ಸಿಂಬಾಲಿಕ್ ತಾಮಸ ಅಹಂಕಾರಕ್ಕೆ ಸಿಂಬಾಲಿಕಲಿ ಇಟ್ ಈಸ್ ಬ್ಲ್ಯಾಕ್ ಕಲರ್. ಸೊ ಆದ ಕಾರಣದಿಂದ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ದಟ್ ಅವರು ದೇ ಆರ್ ಆಲ್ ಬ್ಲ್ಯಾಕ್ ಅಂತ ಹಾಗೆ ಅರ್ಥ ಅಲ್ಲ ಅದು. ಸೊ ದೇವತೆಗಳು ಇದ್ದಾರೆ, ದೇವತೆಗಳ ಒಳಗೆ ಸೂತ್ರನಾಮಕನಾದ ಭಗವಂತ ಇದ್ದಾನೆ ಎಂಬುವುದನ್ನ ನೆನಪು ಮಾಡಿ ಕೊಡುತ್ತೆ. ಸೊ ಮನೆಗಳೊಳಗೆ ಸೂತ್ರ. ಸೊ ಕೊನೆಯಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಕಾರುಣಿಕ ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ ಈ ಒಂದು ಲೈನ್ಗೆ ಬಂದು ಸಂಕೃಷ್ಣ ಒಡೆಯರು ಬಂದು ತುಂಬಾ ಡೀಪ್ ಆದ ಒಂದು ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಥೂಲವಾದ ಮೀನಿಂಗ್ ಬಂದು ಅನಂತಾನಂತ ಕಾರುಣಿಕ ಅನಂತಾನಂತ ಜೀವರ ಗಣದೊಳಗೆ ದೇವರು ಏಕಾಂಶ ಒಂದೇ ಅಂಶದಿಂದ ಎಲ್ಲಾ ಜೀವರಲ್ಲಿನೂ ನಿಂತಿದ್ದಾನೆ ಅಂತ ಹೇಳುವಾಗ ಸಿಂಪಲ್ ಮೀನಿಂಗ್ ಇಸ್ ದೇವರಿಗೆ ಚತುಷ್ಪಾದ ಅಂತ ಕರೀತಾರೆ. ಮೂರು ಪಾದಗಳು ಅವನ ಮೋಕ್ಷ ಲೋಕದಲ್ಲಿ ಮುಕ್ತಿ ಪ್ರಪಂಚದಲ್ಲಿ ಮೂರು ಪಾದಗಳು. ಪಾದ ಅಂದ್ರೆ ಸ್ವರೂಪ, ಮೂರು ರೂಪಗಳನ್ನ ಅಲ್ಲಿ ಇಟ್ಟಿದ್ದಾನೆ. ಒಂದು ರೂಪವನ್ನ ಎಲ್ಲಾ ಜೀವರಲ್ಲಿನೂ ಇಲ್ಲಿ ಇಟ್ಟಿದ್ದಾನೆ ದೇವರು ಅಂತ ಅದು ಒಂದು ಅರ್ಥ ಬರುತ್ತೆ. ಇವರು ಹೇಳೋ ಅಂತ ಸ್ವಲ್ಪ ಬೇರೆ ಆಗಿದೆ. ಇದು ಒಂದು ಡೀಪ್ ಕಾನ್ಸೆಪ್ಟ್. ಅಲ್ಲಿ ಅಂಶ ಅಂತ ಬಂತಲ್ಲ, ಅಲ್ಲಿ ಹಿಂದೆನೂ ಬಂತು. ಹತ್ತು ಇದ್ರಲ್ಲಿ ಹೇಳುವಾಗ ಕಾರಣ ಅಂಶ ಅಂತ, ಅಲ್ಲಿನೂ ಅಂಶ ಅಂತ ಬಂತು, ಅದನ್ನೇ ಇಲ್ಲಿ ತರ್ತಾ ಇದ್ದಾರೆ. ಅಲ್ಲಿ ಅಂಶ ಅಂತ ಹೇಳುವಾಗ ಫಸ್ಟ್ ಅದಕ್ಕೆ ಅಂಶ ಅಂತ ಹೇಳುವಾಗ ವಾಸುದೇವ ಅಂತ ಹೇಳಿದ್ರು, ವಾಸುದೇವಾದಿ ರೂಪಗಳು ಅಂತ ಅಲ್ಲಿ ಹೇಳಿದ್ರು, ಅದನ್ನೇ ಇಲ್ಲಿನೂ ತರ್ತಾ ಇದ್ದಾರೆ. ಇದಕ್ಕೆ ಅವರು ಏನ್ ಇದು ಏನ್ ಬೇಸಿಕಲಿ ಇದು ಸ್ವಲ್ಪ ಡಿಫಿಕಲ್ಟ್ ಕಾನ್ಸೆಪ್ಟ್. ಇದು ಏಕ ಅಂತ ಇಲ್ಲಿ ಹೇಳೋದು, ಏಕ ಅಂದ್ರೆ ಮುಖ್ಯ ಮೂಲ ಎಂಬುವ ಅರ್ಥದಲ್ಲಿ ಏಕ ಎಂಬುದನ್ನ ಬಳಸ್ತಾರೆ. ಇದು ಏನು ಏಕ ಅಂದ್ರೆ ಇದು ನಾರಾಯಣ ರೂಪ ಅಂತ ಇಲ್ಲಿ ಹೇಳ್ತಾರೆ. ಏಕ ಎಂಬುದು ನಾರಾಯಣ ರೂಪ, ಏಕ ನಾರಾಯಣದಿಂದ ಏಕ ಅಂಶ ರೂಪದಿ, ರೂಪ ಅಂಶ ರೂಪದಿ ಅಂತ ಹೇಳುವಾಗ ನಾರಾಯಣ ರೂಪದಿಂದ ಹೊರಟು ಬಂದ ರೂಪ. ಹೊರಟು ಬಂದ ರೂಪ ಅಂದ್ರೆ ನಮ್ಗೆ ನಮ್ಮ ದೃಷ್ಟಿಯಿಂದ ನಮ್ಮ ಇದರಿಂದ ಪರ್ಸ್ಪೆಕ್ಟಿವ್ ಇಂದ ನೋಡುವಾಗ ಹೊರಟಿ ಬಂದದ್ದು ದೇವರ ರೂಪ ಯಾವತ್ತೂ ಇರುವಂತೆ ಅದು ನಮ್ಗೆ ಕಾಣಿಸಿ ಬಂದ, ಫಸ್ಟ್ ನಮ್ಗೆ ಕಾಣಿಸಿ ಬಂದ ರೂಪ ಅಂತ ಬಳಿ. ಸೊ ನಾರಾಯಣ ರೂಪದಿಂದ ಹೊರಗೆ ಬಂದ, ಹೊರಗೆ ಕಾಣಿಸಿಕೊಂಡ ವಾಸುದೇವ ರೂಪ ಅಂತ. ಸೊ ಏಕ ಏಕ ಅಂದ್ರೆ ನಾರಾಯಣ, ಅಂಶ ರೂಪದಿಂದ ವಾಸುದೇವ ರೂಪದಿಂದ ನಿಂತು ನೇಮಿಸ, ಆ ವಾಸುದೇವ ರೂಪದಿಂದ ನಮ್ಮಲ್ಲಿ ನಿಂತು ನೇಮಿಸುವ. ಅಂದ್ರೆ ಏನರ್ಥ ಇದೆ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅವರು ಅಂದ್ರೆ ಜೀವನಲ್ಲಿ ನಾವು ನೋಡಿದ್ದೀವಿ, ರಾಧರ್ ನೈನ್ತ್ ಸಂಧಿಯಲ್ಲಿ ಬರುತ್ತೆ ಆಕ್ಚುಲಿ, ಇನ್ನು ನೋಡಿಲ್ಲ, ಬಟ್ ಸ್ಥೂಲವಾಗಿ ನಮ್ಗೆ ಜೀವನ ಒಳಗೆ ಭಗವಂತ ಹೃದಯಾಕಾಶದಲ್ಲಿ, ಜೀವನ ಅಪ್ರಾಕೃತವಾದ ಜೀವನ ಹೃದಯದಲ್ಲಿ ಮೂಲೇಶ ಪ್ರಾದೇಶ ಅಗ್ರೇಶ ಅಂತ ಮೂರು ರೂಪದಿಂದ ಜೀವನ ಹೃದಯದಲ್ಲಿ ಇದ್ದಾನೆ. ಮತ್ತು ಆ ಎಂಟೈರ್ ಜೀವನಲ್ಲಿ ಜೀವಾಕಾರ ರೂಪದಿಂದ ಅವನು ನಿಂತಿದ್ದಾನೆ ಅಂತ ನೈನ್ತ್ ಸಂಧಿಯಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನಾವು ಕೇಳಿದ್ದೀವಿ ಮೂಲೇಶ ಅಗ್ರೇಶ ಪ್ರಾದೇಶ ಮತ್ತು ಜೀವಾಕಾರ ಕೇಳಿರಬಹುದು. ಜೀವಾಕಾರ ಅಂತಾನೂ ಒಂದು ರೂಪ ಇದೆ, ಯಾಕೆಂದ್ರೆ ಜೀವದಲ್ಲಿ ಎಂಟೈರ್ ಜೀವದಲ್ಲಿನೂ ಒಂದು ರೂಪದಿಂದ ಇರೋದು. ಈ ನಾಲ್ಕನ್ನು ಬಿಂಬ ಅಂತಾನೆ, ಪ್ರಾದೇಶನೇ ಬಿಂಬ ಅಂತ, ಬಿಂಬ ಅಂದ್ರೆ ಪ್ರಾದೇಶ ಇದ್ರನು, ಐ ಮೀನ್ ಅಗ್ರೇಶ ಇದ್ರನು, ಈ ಮೂರು ನಾಲ್ಕನ್ನು ಬಿಂಬ ಅಂಬೋ ಶಬ್ದದಿಂದ ಕರೆಸ್ತಾರೆ. ಔಪಚಾರಿಕವಾಗಿ ಇದನ್ನು ಬಿಂಬ ಅಂತ ಕರೆಸ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ದಾಸರ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಈ ಜೀವ, ಈ ಮೂಲೇಶ ಅಗ್ರೇಶ ಪ್ರಾದೇಶ ತಕೊಳ್ಳಿ, ಇದು ಸೆಂಟರ್ಲಿ ಇರುವಂತದ್ದು ಅಂತ ತಕೊಳ್ಳಿ. ಇಲ್ಲಿಂದ ಏನು ಮಾಡ್ತಾ ಅಂದ್ರೆ ಇದು ನಾರಾಯಣ ಅಂತ ತಕೊಂಡು, ಏಕ ಅಂತ ನಾರಾಯಣ ಅಥವಾ ಏಕ ಅಂತ ಇದನ್ನ ತಕೊಂಡು ಇಲ್ಲಿಂದ ಜೀವಾಕಾರ ರೂಪದಲ್ಲಿ ತನ್ನದೇ ಆದ ಜೀವಾಕಾರ ರೂಪವನ್ನ ತಕ್ಕೊಂಡು ಅದು ವಾಸುದೇವ ಅಂತ. ಈ ವಾಸುದೇವ ರೂಪ ಅಂಬುದು ಜೀವಾಕಾರ ರೂಪ, ಜೀವದ ಆಕಾರದಲ್ಲಿ ಕಾಣಿಸುವಂತ ರೂಪ ಇಸ್ ವಾಸುದೇವ ರೂಪ. ಈ ವಾಸುದೇವ ರೂಪ ಏನ್ ಮಾಡುತ್ತೆ ಅಂದ್ರೆ ಈ ವಾಸುದೇವ ರೂಪನೇ ನಮಗೆ ಆ ಸೂರ್ಯನಲ್ಲಿ ಹೋಗಿ ಸೇರತ್ತೆ, ಸೂರ್ಯನಲ್ಲಿನೂ ಈ ವಾಸುದೇವ ರೂಪ ಇರತ್ತೆ. ಅದಕ್ಕೆ ಇಲ್ಲಿ ಹೇಗೆ ನಾರಾಯಣ ವಾಸುದೇವ ಇದ್ದಾನೆ, ನಾರಾಯಣ ಅಂಬೋದನ್ನ ಈ ಒಂದು ಜೀವನ ಹೃದಯದಲ್ಲಿ ಇರುವಂತ ಮೂಲೇಶ ಅಗ್ರೇಶ ಪ್ರಾದೇಶದಿಂದ ಬಂದ ನಾರಾಯಣ ರೂಪ ಅಂತಕೊಂಡು ಆ ಒಂದು ಜೀವಾಕಾರ, ದ ಫೋರ್ತ್ ಒನ್, ಜೀವಾಕಾರದಲ್ಲಿ ಇರುವಂತದ್ದು ವಾಸುದೇವ ಅಂತ ತಕೊಂಡು ನಾರಾಯಣ ವಾಸುದೇವ ರೂಪ ಅಂತ ಹೇಗೆ ಹಾಕೊಳ್ತೀವೋ ಅದನ್ನೇ ಗ್ರಿಣಿ ಅಂತಾನು ಕರೀತಾರೆ. ಇದೇ ರೂಪ ಸೂರ್ಯನಲ್ಲಿನೂ ಇರತ್ತೆ. ಸೊ ಸೂರ್ಯನಿಂದ ಅದು ನಮ್ಗೆ ಸ್ಥೂಲ ದೇಹಕ್ಕೆ ಬರತ್ತೆ, ಅಂದ್ರೆ ವಾಸುದೇವ ರೂಪ ನಮ್ಗೆ ಈ ಒಂದು ಸ್ಥೂಲ ದೇಹದಲ್ಲಿ ಇರತ್ತೆ. ಅದಕ್ಕೆ ಪ್ರಮಾಣ ಏನು ಅಂದ್ರೆ ಇಲ್ಲಿ ಹೇಳ್ತಾರೆ ವಾಸನಾತ್, ಇದು ತುಂಬಾ ಪಾಪ್ಯುಲರ್ ನಾವು ಹೇಳ್ತೀವಿ, ವಾಸನಾತ್ ವಾಸುದೇವಸ್ಯ ವಾಸಿತಂ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳ್ತೀವಲ್ಲ, ಅದನ್ನ ಆ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿ ಈ ವಾಸುದೇವ ರೂಪದಿಂದ ಇದ್ದಾನೆ. ಸೊ ಏಕಾಂಶ ರೂಪ ಅಂದ್ರೆ ಅವನು ಏಕ, ಏಕ ಅಂಬೋದು ನಾರಾಯಣ ಅಂತ ತಕೊಂಡು ನಾರಾಯಣದಿಂದ ಬಂದ ಅಂಶ, ಅಂಶ ಅಂಬೋದಕ್ಕೆ ವಾಸುದೇವ ಅಂತ ತಕೊಂಡು ಏಕಾಂಶ ವಾಸುದೇವ ರೂಪದಿಂದ ನಿಂತು. ನಿಂತು ಅಂದ್ರೆ ಈ ದೇಹದಲ್ಲಿ ನಿಂತು. ಇವಾಗ ಸಾಧನೆ ನಾವು ಮಾಡೋದು ಸ್ಥೂಲ ದೇಹದಿಂದ ಮಾಡ್ತೇವೆ. ಈ ಸ್ಥೂಲ ದೇಹದಲ್ಲಿ ವಾಸುದೇವ ಅಂಬೋ ರೂಪದಿಂದ ನಿಂತು ನೇಮಿಸುವ ಎಲ್ಲವನ್ನು ನಿಯಮನ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಹೇಳ್ತಾರಂಭದಲ್ಲಿ ಕೃಷ್ಣ ಅರ್ಪಣಮಸ್ತು.